ஹரிதி ஓம் ஸ்ரீ குருபியோ நமஹ அப்ரமம் மங்கரயிதம் அதிடம் இன்னம் சதா ஆனந்ததீர்த்தமசதம் பதே தாபத்ரயாபகம் நித்யா சித்தாந்த துத்வாந்த வித்வம்சன ஜெய்தீத்தா கதனிஸ்தாம் நோகலம்பரே சித்திகல்பித கல்போயம் பிரத்யஸ்தேத கேசரி வியாச தீர்த்த குரு பூயாத் அஸ்மிஸ்தா சித்தே தபோ வித்யாவிரம் வாஜராஜ குரு நுந்தி ஹைகிரி ராஷியான் பூஜ்ய ராகவேந்திராய சத்யசம்மரதாயக பசதாங்க புருக்ஷய அனதாங்க காமகேனவே குருவாயு சாஸ்திரவே வைஷ்ணவேந்தீ வரேந்தவே ஸ்ரீராகவேந்த குருவி நமஸ்கிந்தையாளவே ஆ பாதமொழி பரிந்தம் குருநாமாப்தின் பதே தேன விக்னானா பிரஷந்தி சிஷ்யந்த மனோரசாக ஹரி ஓம் ஸ்ரீ குருபியோ நமஹ. நாவு பகவத்கீதையல்லி 9ನೇ ಅಧ್ಯಾಯ 9th ಚಾಪ್ಟರ್ ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ 17, 18, 19 ಈ ಶ್ಲೋಕಗಳನ್ನು ನೋಡಿದ್ದೀವಿ. ಅದು ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರ ಓಂಕಾರ ರುಕ್ಸಾಮ ಎದುರೇವತ. ಇದು ತಾತ್ಪರ್ಯದಲ್ಲಿ ಆಚಾರ್ಯರು ಬೇರೆ ವಿಧವಾದ ಅರ್ಥಗಳನ್ನೆಲ್ಲ ಆ ಶಬ್ದಗಳಿಗೆ ಕೊಟ್ಟಿದ್ದಾರೆ, ಅದನ್ನು ನಾವು ನೋಡಿದ್ದೀವಿ. ಈಗ ಗೀತಾ ವಿವೃತಿಯ ಮೂಲಕವಾಗಿ ಈ ಶಬ್ದಗಳಿಗೆ ನಾವು ಆಚಾರ್ಯರದ್ದು ಭಾಷ್ಯ ತಾತ್ಪರ್ಯಗಳು ನೋಡಿದ ಮೇಲೆ ಸಾಧನ ಸ್ವಾಮಿಗಳವರ ವಿವೃತಿ ಅದರ ಮೂಲಕವಾಗಿ ಕೂಡ ಇದನ್ನು ಸ್ವಲ್ಪ ನೋಡೋಣ. ಇದು 17ನೇ ಶ್ಲೋಕಕ್ಕೆ ಪಿತಾಹಮಸ್ಯ ಜಗತ್ತು ಅದರಲ್ಲಿ ಹೇಳುವಾಗ ಅಲ್ಲಿ ಸಾರಿ ಹೇಳ್ತಾ ಇದೆ. ಸೊ ಕಿಂಚ ಅಸ್ಯ ಜಗತಃ ಪಿತಾ ಜನಕಃ ಅಹಂ ಮಾತಾ ಧಾತಾ ಪೋಷಕಃ ಅಹಂ ಇತಿ ಸರ್ವತ್ರ ಅನುವೃತ್ತಿ ಪಿತಾಮಹಃ ಪೂಜ್ಯಃ ವೇದ್ಯಂ ಜ್ಞೇಯಂ ವಸ್ತು ಪವಿತ್ರಂ ಚ ಅಹಮೇವ ಅಂತೇಳಿ ಈ ಶಬ್ದಗಳಿಗೆ ಪಿತಾ ತಂದೆ ತಂದೆ ಅಂದರೆ ಜನಕ ಜನನವನ್ನು ಕೊಡುವವನು, ಭಗವಂತ ಎಲ್ಲರಿಗೂ ತಂದೆ ಅಂದ್ರೆ ಜನನವನ್ನು ಕೊಡ್ತಾನೆ, ಹುಟ್ಟುವನ್ನು ಕೊಡುವವನೇ, ಆದ್ದರಿಂದ ಅವನು ಜನಕ ಅಂತ ಭಗವಂತನಿಗೆ ಹೆಸರು. ಸೊ ಇಲ್ಲಿ ಪಿತಾ ಅಹಂ ಅನ್ನೋದ್ರೆ ಅಹಂ ಅಂತ ಅನ್ನುವ ಮಾತಿಗೆ ಮಾತಾಹಂ ಧಾತಾಹಂ ಪಿತಾಮಹಾಂ ಅನ್ನುವ ಈ ಎಲ್ಲವೂ ಕೂಡ ಅಹಂ ಅಹಂ ಅಂದ್ರೆ ನಾನು, ಕೃಷ್ಣ ಹೇಳ್ತಾರೆ ನಾನು ಪಿತೆ, ನಾನು ತಂದೆ, ನಾನು ತಾಯಿ, ನಾನು ಪಿತಾಮಹ ಅಂತೇಳಿ ಎಲ್ಲರೂ ಕೂಡ ಅಹಂ ಅನ್ನೋ ಶೋಕ. ಇಲ್ಲಿಗೆ ಪಿತಾಹಂ ಅಸ್ಯ ಜಗತಃ ಮಾತಾ ಧಾತಾ ಪಿತಾಮಹ ಅಂದ್ರೆ ಅಹಂ 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 ಅನ್ನ ಒಂದೊಂದಕ್ಕೂ ನಾವು ಸೇರಿಸ್ಕೋಬೇಕು. ಸೊ ಈ ವಿಧವಾಗಿ ಸೇರಿಸ್ಕೊಂಡ ಮೇಲೆ ನಾವು ಅನ್ವಯ ಮಾಡ್ಕೊಂಡು ಪಿತಾ ಅಂದ್ರೆ ತಂದೆ ಜನಕನಾದವನು ಅಂತ ಹೇಳಿ ಭಗವಂತನೇ ತಾನು ಹೇಳ್ತಾ ಇದ್ದಾನೆ. ಅದಾದ ಮೇಲೆ ತಾನೇ ಮಾತಾ, ಮಾತಾ ಅಂತ ಹೇಳಿದ್ರೆ ಭಗವಂತ ಜ್ಞಾನದಾಯಕನು, ತಾಯಿ ಅಂತ ಒಂದರ್ಥ ಜ್ಞಾನದಾಯಕನು. ಧಾತ ಅಂದರೆ ಪೋಷಕನು, ಪೋಷಣೆ ಮಾಡುವವನು ಅಂತ ಹೇಳಿ ಈ ವಿಧವಾಗಿ ಹೇಳಿ ಪಿತಾಮಹ ಅಂದ್ರೆ ತಂದೆ ತಂದೆ ಅಂತ ಒಂದರ್ಥ, ಪಿತಾಮಹ ಅಂದ್ರೆ ಪೂಜ್ಯ ಅಂತ, ಪೂಜ್ಯನಾದವನು ಭಗವಂತ ಎಲ್ಲರಿಂದಲೂ ಪೂಜ್ಯನಾದ್ದರಿಂದ ಅವನು ಪಿತಾಮಹ ಅಂತ ಹೇಳಿ. ಅದರಾದ ಮೇಲೆ ಭಗವಂತ ವೇದ್ಯಂ ಅಂತ ಹೇಳಿದ್ದಾನೆ. ವೇದ್ಯಂ ಅಂದ್ರೆ ತಿಳಿಯಲ್ಪಡುವ, ತಿಳಿಯಲಿಕ್ಕೆ ಯೋಗ್ಯವಾದ, ಭಗವಂತನ ಬಗ್ಗೆ ನಾವು ತಿಳಿಯಬೇಕಾದ್ದರಿಂದ ಅವನೇ ನಿಜವಾದ ವೇದ್ಯನು, ತಿಳಿಯಲ್ಪಡಲಿಕ್ಕೆ ಯೋಗ್ಯನಾದವನು, ಜ್ಞೇಯ ವಸ್ತು, ತಿಳಿಯಬೇಕಾದ ವಸ್ತು ಅವನೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪವಿತ್ರಂ ಚ ಅಹಮೇವ ಯದ್ಯ ಯದ್ವಾ ವೇದ್ಯ ಪವಿತ್ರ ವಸ್ತುನಃ, ಅದು ವೇದ್ಯತ್ವ ಪವಿತ್ರತ್ವ ಪ್ರದತ್ವಾದ ತಥಾ ಉಚಿತ ಅಂತೇಳಿ. ಅಂದ್ರೆ ಭಗವಂತ ವೇದ್ಯನಾಗಿದ್ದಾನೆ, ಪವಿತ್ರನಾಗಿದ್ದಾನೆ ಒಂದು. ಇನ್ನೊಂದು, ಬೇರೆ ವಸ್ತುಗಳು ಕೂಡ ಕೆಲವು ವೇದ್ಯವಾಗಿ ತಿಳಿಯಬೇಕಾದ ವಸ್ತುಗಳಿವೆ, ಪವಿತ್ರವಾದ ವಸ್ತುಗಳು ಭಗವಂತನ ಬಿಟ್ಟು ಇನ್ನು ಬೇರೆ ವಸ್ತುಗಳು ಕೂಡ ಇದೆ. ಆದರೆ ಭಗವಂತ ತಾನು ಸ್ವತಂತ್ರನಾಗಿ ವೇದ್ಯನಾಗಿದ್ದಾನೆ, ಪವಿತ್ರನಾಗಿದ್ದಾನೆ. ಮಿಕ್ಕ ವಸ್ತುಗಳು ಯಾವುದು ವೇದ್ಯ ತಿಳಿಯಲಕ್ಕೆ ಯೋಗ್ಯವಾದ ವಸ್ತುಗಳು, ಯಾವುದು ಪವಿತ್ರವಾದ ವಸ್ತುಗಳಿವೋ ಅವುಗಳಿಗೆ ವೇದ್ಯತ್ವವನ್ನು ಪವಿತ್ರತ್ವವನ್ನು ಕೊಡುವವನು. ಅಂದ್ರೆ ಮಿಕ್ಕವು ವೇದ್ಯ ಪವಿತ್ರವಾದ ವಸ್ತುಗಳು ಸ್ವತಂತ್ರವಾಗಿ ವೇದ್ಯ ಪವಿತ್ರಗಳಲ್ಲ, ಭಗವಂತ ಕೊಟ್ಟಿದ್ದರಿಂದ ಅವುಗಳಿಗೆ ವೇದ್ಯತ್ವ ಪವಿತ್ರತ್ವ ಬಂದಿದೆ. ಭಗವಂತನಿಗೆ ಇರುವ ವೇದ್ಯತ್ವ ಅಂದ್ರೆ ತಿಳಿಯಲಕ್ಕೆ ಯೋಗ್ಯವಾಗಿರುವುದು, ಪವಿತ್ರತ್ವ ಅಂದ್ರೆ ಪವಿತ್ರವಾಗಿ ಇರುವುದು. ಈ ಭಗವಂತನ ವಿಷಯದಲ್ಲಿ ಅವನು ತಾನೇ ಸ್ವಯಂ ವೇದ್ಯತ್ವ ಪ್ರತಿಪಾದ್ಯತ್ವವನ್ನು ಪಡೆದಿದ್ದಾನೆ, ಬೇರೆಯವರು ಅವನು ಕೊಡಲಿಲ್ಲ. ಮಿಕ್ಕ ವೇದ್ಯ ಪವಿತ್ರವಾದ ವಸ್ತುಗಳಲ್ಲಿ ಅವನು ಅವುಗಳಿಗೆ ವೇದ್ಯತ್ವ ಅದೇ ವಿಧವಾಗಿ ಪವಿತ್ರತ್ವ ಕೊಡುವುದರಿಂದ ವೇದ್ಯಗಳು ಪವಿತ್ರಗಳಾಗಿವೆ. ಈ ವಿಧವಾಗಿ ಭಗವಂತ ಸ್ವತಂತ್ರ, ಮಿಕ್ಕವರು ಅಸ್ವತಂತ್ರ ಅನ್ನೋದು ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಓಂಕಾರಾದ್ ಆವ ಓಂಕಾರತ್ವ ಋತ್ವಾದಿ ನಿಯಂತೃತ್ವಾದ ತದ್ವೀತಿತ್ವಾದಿನ ತದ್ ಅಭೇದೋ ಧ್ಯೇಯ ಅಂತೇಳಿ. ಅಂದರೆ ನೋಡ್ರಿ, ಇವು ನಾನೇ ನಾನೇ ಇವು ನಾನೇ ಇದು ನಾನೇ ಇದು ಅಂತ ಭಗವಂತ ಹೇಳುವುದಕ್ಕೆ ನಾನೇ ಓಂಕಾರ ಅನ್ನುವ ರೀತಿಯಲ್ಲಿ ಅಭೇದವನ್ನು ಹೇಳಿದ್ದಾರೆ. ಅಂದ್ರೆ ಓಂಕಾರ ಅನ್ನುವುದು ಒಂದು ಜಡವಾದ ವಸ್ತು. ಭಗವಂತ ನಾನೇ ಓಂಕಾರ ಅಂದ್ರೆ ಅವನು ಓಂಕಾರ ಆಗಿದ್ದಾನೆ, ಅವನು ಜಡವಾದ ವಸ್ತುವ ಅಂತ ಹೇಳಿ ಅಭೇದವನ್ನು ಇದೆ. ಅಂದ್ರೆ ಈ ಅಭೇದವನ್ನು ಯಾಕೆ ಹೇಳಿದ್ದಾರೆ? ಅವನು ಜಡವಾದ ಓಂಕಾರವಲ್ಲ, ಅವನು ಅವನು ಓಂಕಾರ. ಅದೇ ಕ್ರತು, ನಾನು ಕ್ರತು, ಇದು ಹೇಳಿದ್ರೆ ಅವನು ಜಡವಾದ ವಸ್ತುಗಳಲ್ಲ. ಮತ್ತೆ ಅಭೇದವನ್ನು ಹೇಳಿ ನಾನೇ ಓಂಕಾರ, ನಾನೇ ಕ್ರತು, ಇದೆಲ್ಲ ಹೇಳ್ತಾ ಇದ್ದಾನೆ ಭಗವಂತ. ಅವನು ಜಡವಲ್ಲ, ಯಾಕೆ ಇದು ಹೇಗೆ ಅಂದ್ರೆ ನಾವು ನೋಡಿದ್ವಿ, ಪಾಶ್ಚಾತ್ಯವನ್ನು ನೋಡುವಾಗ ನೋಡಿದ್ವಿ. ಭಗವಂತ ಅವೆಲ್ಲವನ್ನು ನಿಯಮನ ಮಾಡ್ತಾನೆ, ಆದ್ದರಿಂದ ಅಭೇದವನ್ನು ಹೇಳಲಾಗಿದೆ. ಅಭೇದವನ್ನು ಹೇಳಿದ್ದಾರೆ ಇಲ್ಲಿ ಯಾಕೆ ಅಂದ್ರೆ ಭಗವಂತ ನಾನೇ ವೇದ, ನಾನೇ ಓಂಕಾರ. ಅಂದ್ರೆ ಓಂಕಾರ ಪ್ರತಿಪಾದ್ಯನು ನಾನು, ಓಂಕಾರದಲ್ಲಿ ನಾನೇ ನೆಲೆಸಿದ್ದೀನಿ, ಓಂಕಾರಕ್ಕೂ ಅಸ್ತಿತ್ವ ಕೊಟ್ಟವನು ನಾನೇ, ಓಂಕಾರ ಇದೆ ಅಂದ್ರೆ ನನ್ನಿಂದಲೇ ಇದೆ. ಆದ್ದರಿಂದ ಭಗವಂತ ಓಂಕಾರ ಅಂದರೆ ಅದು ನಾನೇ ಓಂಕಾರ ಅಂತ ಕೃಷ್ಣ ಹೇಳುವುದರ ಉದ್ದೇಶ, ಆ ಓಂಕಾರ ನನ್ನಿಂದಲೇ ನಿಯಮಿತವಾಗಿ ನನ್ನಿಂದಲೇ ಇದೆ, ಅದರಿಂದ ನಾನೇ ಅದರ ಒಳಗೆ ಪ್ರವೇಶ ಮಾಡಿ ಇದ್ದೀನಿ ಅಂತ ಹೇಳಿ ಭಗವಂತ ಹೇಳುವುದು. ಹೀಗೆ ಎಲ್ಲ ಕಡೆ ಅಭೇದ ಇರುವ ಕಡೆ ಭಗವಂತ ತಾನೇ ಅವುಗಳಲ್ಲಿ ನಿಂತು ಅದೆಲ್ಲವನ್ನು ಮಾಡುತ್ತಾ ಇದ್ದಾನೆ. ಅಹಂಕೃತು ಹೂ ಅಂದರೂ ಕೂಡ ಅದೇ ವಿಧವಾಗಿ ಇವುಗಳನ್ನು ತಗೋಬೇಕು. ಅದಾದ ಮೇಲೆ ಇಲ್ಲಿ ಭಗವಂತನಿಗೆ ಋಕ್, ನಾನು ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲ ಭಗವಂತ ಹೇಳಿದ್ದಾನೆ. ಅದರ ಅರ್ಥಗಳು ಏನು? ಭಾಷೆ ತಾತ್ಪರ್ಯಗಳಲ್ಲಿ ನೋಡಿದ್ದನ್ನೇ ಇಲ್ಲಿ ರಾಯರು ಹೇಳ್ತಾ ಇದ್ದಾರೆ. ಋಕ್ ಅಂದ್ರೆ ಭಗವಂತ ಅರ್ಚತ್ವಾತ್ ಋಕ್ ಸಮತ್ವಾತ್ ಇತ್ಯಾದಿ ಸ್ಮೃತಿ ಮುಕ್ತ ದಿಶಾ ಕೃತ್ವಾದಿ ಭಿನ್ನಸ್ಯ ಹರೇ ಯೋಗ ವೃತ್ಯ ಕೃತ್ವಾದಿ ನಾಮಕತ್ವ ಇಹ ಜೇಯಂ. ಅಂದರೆ ಏನ್ ಹೇಳ್ತಾ ಇದ್ದಾರೆ? ಭಗವಂತ ಋಗ್ಯದ ಸ್ವಾಮಗಳಲ್ಲಿ ಅಭೇದ ಹೇಳುವುದರಲ್ಲಿ ಎರಡು. ಒಂದು, ಆ ವೇದಗಳನ್ನು ನಿಯಮನ ಮಾಡುವವನಾದ್ರಿಂದ ಹೆಸರುಗಳಿಂದ ಅವನು ಕರೆಯಲ್ಪಡುತ್ತಿದ್ದಾನೆ. ಋಗ್ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅವು ಅವನಿಂದಲೇ ಇದಿದೆ. ಅವುಗಳಲ್ಲಿ ಅದನ್ನು ವ್ಯಾಪ್ತನಾಗಿದ್ದಾನೆ, ಅವುಗಳಿಂದ ಪ್ರತಿದ್ದಾನೆ. ಆದ್ದರಿಂದ ಆ ಹೆಸರುಗಳಿಂದ ಭಗವಂತ ತಿಳಿಯಲ್ಪಡುತ್ತಾನೆ. ನಿಜವಾಗಿ ಭಗವಂತನಿಂದ ಆ ಹೆಸರುಗಳು ಅವುಗಳಿಗೆ ಬಂತು. ಮೋರಿನಲ್ಲಿ ಭಗವಂತನಿಗೆ ಎಲ್ಲ ಹೆಸರುಗಳು, ಅವನು ಆ ಹೆಸರುಗಳನ್ನು ಅವುಗಳಿಗೆ ತಾನು ಕೊಟ್ಟಿದ್ದಾನೆ. ತನ್ನದಾದ ಹೆಸರುಗಳನ್ನು ತೆಗೆದು ಅವುಗಳಿಗೆ ನೀವು ಯೂಸ್ ಮಾಡಿಕೊಳ್ಳ್ರಿ ಅಂತೇಳಿ ಭಗವಂತ ಕೊಟ್ಟಂತೆ. ಅಷ್ಟೇ ಅಲ್ಲದೆ ಆ ಶಬ್ದಗಳಿಗೆ ಬೇರೆ ಅರ್ಥಗಳು ಕೂಡ. ರುಕ್ ಅಂದ್ರೆ ರುಕ್ ಅನ್ನುವ ಶಬ್ದಕ್ಕೆ ಪೂರಿಸಲ್ಪಡುವುದು. ಅರ್ಚತ್ವಾತ್ ರುಕ್ ಸಮತ್ವಾತ್ ನಿಜ ರೂಪೇಶು ಅಂದ್ರೆ ಭಾಷ್ಯ ತಾತ್ಪರ್ಯಗಳ ಆಚಾರ್ಯರು ಹೇಳಿದ್ದನ್ನೇ ಇಲ್ಲಿ ರಾಯರು ಹೇಳ್ತಾ ಇದ್ದಾರೆ. ಭಗವಂತ ಪೂಜಿಸಲ್ಪಡುವವನಾದ್ದರಿಂದ ಅವನಿಗೆ ರುಕ್ ಅನ್ನುವ ಹೆಸರು. ಒಂದು ಕಾರಣದಿಂದ ಋಗ್ವೇದದಲ್ಲಿದ್ದಾನೆ, ಋಗ್ವೇದ ಪ್ರತಿಪಾದ್ಯನಾದ್ದರಿಂದ ರುಕ್ ಅಂತ ಒಂದು ಅರ್ಥ. ಇನ್ನೊಂದು, ಪೂಜಿಸಲ್ಪಡುವವನಾಗಿದ್ದರಿಂದ ಅವನು ರುಕ್ ಅನ್ನುವ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಅದೇ ವಿಧವಾಗಿ ಸಾಮದ ಅಂತರ್ಗತನಾಗಿದ್ದಾನೆ, ಅವನಿಗೆ ಸಾಮ ಅಂತ ಹೆಸರು. ಅದು ಒಂದು ಕಾರಣ ಇದೆ ಭಗವಂತನಿಗೆ ಹಾಕರಲಕ್ಕೆ. ಇನ್ನೊಂದು ಕಾರಣವು ಭಗವಂತನ ಹಾಕರಲಕ್ಕಿದೆ. ಏನು? ಸಮತ್ವಾಚ ನಿಜ ರೂಪೇಶು ಸಾಮ. ಸಾಮ ಅಂದ್ರೆ ಸಮ, ಸಮ ಉಳ್ಳದ್ದು ಸಾಮ. ಯಾವುದರಲ್ಲಿ ಸಮ ಇದೋ ಅದು ಸಾಮ. ಭಗವಂತನಿಗೆ ಸಾಮ ಅಂತ ಹೇಳ್ತಾರೆ. ಏನು ಸಾಮ? ಏನು ಸಮ ಅವನಲ್ಲಿ ಇರುವ ಸಮ ಏನು? ಸಾಮ ಏನು ಅಂದರೆ ಭಗವಂತ ತನ್ನ ಎಲ್ಲ ರೂಪ ನಿಜ ರೂಪೇಶು ಸಮತ್ವಾಚ ಸಾಮ. ತನ್ನ ಪ್ರತಿಯೊಂದರಲ್ಲಿ, ಒಂದು ಕಲ್ಲಿನಲ್ಲಿ ಭಗವಂತನ ರೂಪ ಇದೆ, ಇಲ್ಲಿನಲ್ಲಿ ಭಗವಂತನ ರೂಪ ಇದೆ, ಆನೆಯಲ್ಲಿ ಭಗವಂತನ ರೂಪ ಇದೆ, ಒಂದು ಪರ್ವತದಲ್ಲಿ ಭಗವಂತನ ರೂಪ ಇದೆ, ಸಮುದ್ರದಲ್ಲಿ ಭಗವಂತನ ರೂಪ ಇದೆ, ಬಹಳ ದೊಡ್ಡ ವಸ್ತುವಿನಲ್ಲಿಯೂ ಭಗವಂತನ ರೂಪ ಇದೆ, ಬಹಳ ಚಿಕ್ಕ ವಸ್ತುವಿನಲ್ಲಿಯೂ ಭಗವಂತನ ರೂಪ ಇದೆ, ಸಮಸ್ತ ವಸ್ತುಗಳಲ್ಲಿ ಭಗವಂತನ ರೂಪ ಇದೆ, ಜಡ ವಸ್ತುಗಳಲ್ಲಿ ಇದೆ, ಚೇತನ ವಸ್ತುಗಳಲ್ಲಿ ಇದೆ ಭಗವಂತನ ರೂಪ. ಇಷ್ಟು ಭಗವಂತನ ರೂಪಗಳು, ಅನಂತಾನಂತ ರೂಪಗಳು, ಎಲ್ಲವೂ ಸಮಾನ. ಸಂಶಯ ಬರುತ್ತೆ, ಏನು? ಏನ್ರಿ, ಇರುವಿನಲ್ಲಿರುವ ಭಗವಂತನ ರೂಪ, ಒಂದು ಆನೆಯಲ್ಲಿ ಇರುವ ಭಗವಂತನ ರೂಪ ಸಮಾನ ಹೇಗಾಗತ್ತೆ ರೀ? ಇರುವಿ ಏನು ಶಕ್ತಿ ಇಲ್ಲ, ಆನೆಗೆ ಅಷ್ಟೊಂದು ಶಕ್ತಿ ಇದೆ, ಎನರ್ಜಿ ಇದೆ, ಬಹಳ ಶಕ್ತಿವಂತವಾದದ್ದು. ಇರುವಿನಲ್ಲಿರುವ ಭಗವಂತನ ರೂಪ ಆನೆಯಲ್ಲಿರುವ ಭಗವಂತನ ರೂಪ ಸಮಾನ ಹೇಗಾಗುತ್ತೆ? ಬಿಕಾಸ್ ದೇರ್ ಸೋ ಮಚ್ ಆಫ್ ಡಿಫರೆನ್ಸ್ ಇನ್ ಸ್ಟ್ರೆಂತ್. ಸಮಾನವಾಗಿದ್ದು ಅವೆರಡಕ್ಕೂ ಸಮಾನವಾಗಿರಬೇಕು ಕೆಪಾಸಿಟಿ, ಹಾಗಿಲ್ವಲ್ಲ. ಇರುವ ಸೋ ಲಿಮಿಟೆಡ್, ಆನೆ ಸೋ ಬಿಗ್, ಸಮತ್ವ ಅವುಗಳಲ್ಲಿ ಇಲ್ಲ. ಭಗವಂತನ ರೂಪಗಳು ಎರಡರಲ್ಲಿ ಇರುವುದು ಸಮಾನ ಅಂತ ಹೇಗೆ ಹೇಳಕ್ಕಾಗತ್ತೆ ಅಂತ ಸಂಶಯ ಬರುತ್ತೆ. ಭಗವಂತ ಭಗವಂತನ ರೂಪಗಳಿಗೆ ಸಮಾನ ಹೇಳಿದ್ದಾರೆ ಹೊರತು ಇರುವಿಗೆ ಆನೆಗೆ ಸಮಾನ ಅಂತ ಹೇಳಿಲ್ಲ. ಇರುವಿನಲ್ಲಿರುವ ಭಗವಂತನ ರೂಪ ತಾನು ನಿರ್ಣಯ ಮಾಡಿದ್ದಾನೆ, ಈ ಇರುವಿಗೆ ಇಷ್ಟೇ ಯೋಗ್ಯತೆ ಇದೆ, ನಾನು ಇರುವಿಗೆ ಆನೆ ಶಕ್ತಿ ಕೊಡುವುದಿಲ್ಲ. ಇರುವಿನ ಶಕ್ತಿ ಇರುವಿಗೆ ಎಷ್ಟು ಶಕ್ತಿ ಇರಬೇಕು ಅಷ್ಟೇ ಕೊಡ್ತೀನಿ. ಆನೆಗೆ ಬಹಳ ಕಡಿಮೆ ಶಕ್ತಿ ಕೊಡೋದಿಲ್ಲ, ಆನೆಗೆ ಆನೆಗೆ ಇರಬೇಕಾದ್ರೆ ಶಕ್ತಿ ಕೊಡ್ತೀನಿ. ಮನುಷ್ಯರಲ್ಲೇ ತಗೊಳ್ರಿ, ಒಬ್ಬೊಬ್ಬರು ಮನುಷ್ಯರು ಬಹಳ ಬಲಿಷ್ಠರಾಗಿರ್ತಾರೆ, ಇನ್ನೊಬ್ಬ ಮನುಷ್ಯ ಬಹಳ ಬಲಹೀನಾಗಿರ್ತಾನೆ. ಈ ಬಲಹೀನಾಗಿರುವ ನಾನು ಬಲಿಷ್ಠನಾಗಿರ್ಬೇಕಂತ ಬಯಸ್ತಾನೆ ಅದೇ ಇಲ್ಲ. ಜಸ್ಟ್ ಬಿಕಾಸ್ ಯು ವಿಶ್ ಫಾರ್ ಸಮಥಿಂಗ್ ಇಟ್ ಡಸಂಟ್ ಹ್ಯಾಪನ್. ನಾವು ಪ್ರಯತ್ನ ಮಾಡ್ತೀವಿ, ಅದರಿಂದ ನಮ್ಗೆ ಫಲ ಸಿಕ್ಕಿದಂತೆ ಕಾಣುತ್ತೆ, ನಿಜ. ಆದ್ರೆ ನಿಜವಾಗಿ ನೋಡಿದರೆ ನಮ್ಮಲ್ಲಿ ನಿಂತು ನಮ್ಮಿಂದ ಮಾಡಿಸಿ ನಮಗೆ ಆ ಫಲ ಕೊಡಿಸುವವನು ಭಗವಂತ. ಆದ್ದರಿಂದ ಭಗವಂತನ ರೂಪಗಳು ಸಮಾನ, ಇರುವಿನಲ್ಲಿದ್ದು ಇರುವಿನಷ್ಟು ಶಕ್ತಿಯೇ ನಾನು ಇರುವಿ ಕೊಡ್ತೀನಿ ಅಂತ ಭಗವಂತ ನಿರ್ಣಯ ಮಾಡಿದ. ಆನೆ ಒಳಗಿದ್ದು ಆನೆಗೆ ಆನೆಗೆ ಬೇಕಾದಷ್ಟು ಶಕ್ತಿ ನಾನು ಕೊಡ್ತೀನಿ, ಅಷ್ಟೇ ಕೊಡ್ತೀನಿ. ಆನೆಗೆ ಐ ಡೋಂಟ್ ಮೇಕ್ ಇಟ್ ಆಸ್ ಸ್ಟ್ರಾಂಗ್ ಆಸ್ ಒಂದ್ ಆಂಟ್ ಅಷ್ಟು ಶಕ್ತಿ ಆನೆಗೆ ಕೊಡ್ತೀನಿ ಅಂತ ಭಗವಂತ ಅನ್ಕೊಂಡಿಲ್ಲ. ಆದ್ದರಿಂದ ಆನೆಗೆ ದೊಡ್ಡ ಶಕ್ತಿ. ಹೀಗೆ ಭಗವಂತನ ನಿರ್ಣಯಕ್ಕೆ ಇಚ್ಛೆಗೆ ತಕ್ಕಂತೆ ಆಯಾ ವಸ್ತುಗಳು ಜಡಗಳಾಗಲಿ ಚೇತನಗಳಾಗಲಿ ಅವು ತಮ್ಮ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತೆ. ಅದು ಭಗವಂತನ ಇಚ್ಛೆಯಿಂದ ಆಗುವ ವಿಷಯ. ನಿಜವಾಗಿ ಅವುಗಳಲ್ಲಿ ಬೇರೆ ಇಲ್ಲ, ಭಗವಂತನ ರೂಪಗಳಲ್ಲಿ ಬೇರೆ, ಅವುಗಳಲ್ಲಿ ಬೇರೆ ಇದೆ. ಇರಿವಿಗೆ ಆನೆಗೆ ಬೇರೆ ಇದೆ, ಅದರ ದೇಹಕ್ಕೂ ಬೇರೆ ಇದೆ. ಇರಿವಿನಲ್ಲಿರುವ ಜೀವಕ್ಕೂ ಆನೆಯಲ್ಲಿರುವ ಜೀವಕ್ಕೂ ಬೇರೆ ಇದೆ. ಆ ಇರಿವಿನ ಜಡವಾದ ಇರಿವಿನಲ್ಲಿಯೂ ಚೇತನವಾದ ಇರುವಿನಲ್ಲಿಯೂ ಜಡವಾದ ಆನೆಯಲ್ಲಿಯೂ ಚೇತನವಾದ ಆನೆಯಲ್ಲಿಯೂ, ಅಂದ್ರೆ ಜಡವಾದ ಆನೆ ಅಂದ್ರೆ ಆನೆ ದೇಹ ಇದೆ ನೋಡ್ರಿ, ಸ್ಥೂಲ ದೇಹ. ಅದು ಆನೆಯ ಜೀವ ಹೊರಗೊಟ್ಟದ್ದು, ಅದು ಸ್ಥೂಲ ದೇಹ ಜಡವೇ. ಆ ಜಡವಾದ ಸ್ಥೂಲ ದೇಹಕ್ಕೂ ಆ ಸ್ಥೂಲ ದೇಹದಲ್ಲಿರುವ ಚೇತನ ಆನೆಯ ಚೇತನ ಯಾವುದಿದೆ ಅದಕ್ಕೂ ಎಲ್ಲದಕ್ಕೂ ಕೂಡ ಭಗವಂತ ಎಷ್ಟೆಷ್ಟು ಶಕ್ತಿ ಕೊಡಬೇಕು ಎಲ್ಲದ್ರೆ ಅಷ್ಟೆಷ್ಟು ಕೊಡ್ತಾನೆ. ಎಲ್ಲದರೂ ಭಗವಂತನ ರೂಪಗಳಿವೆ, ಆ ಎಲ್ಲ ರೂಪಗಳು ಸಮಾನ. ಇರಿವಿನ ದೇಹದಲ್ಲಿ ಇರಿವಿನ ಚೇತನದಲ್ಲಿರುವ, ಆನೆಯ ದೇಹದಲ್ಲಿ ಆನೆಯ ಚೇತನದಲ್ಲಿರುವ ಭಗವಂತನ ರೂಪಗಳೆಲ್ಲವೂ ಕೂಡ ಸಮಾನವಾಗಿದೆ. ಅದು ಸಮ ಅಂದ್ರೆ ಅದು ಸಮ. ಸೊ ಯಜು ಪೂಜ್ಯನಾಗಿದ್ದಾನೆ, ಅದರಿಂದ ಅವನು ಯಜು ಅನ್ನುವ ಹೆಸರು ಭಗವಂತನಿಗೆ. ಯಜುರ್ವೇದದಲ್ಲಿ ಇರುವುದರಿಂದ ಯಜು ಎರಡು. ಸೊ ಈ ವಿಧವಾಗಿ ಭಗವಂತನ ನಾವು ಸ್ಮರಣೆ ಮಾಡಬೇಕಾಗಿದ್ದು ಹೀಗಿದೆ ಭಗವಂತನ ರೂಪಗಳನ್ನು. ಸೊ ಗೀತಾ ತತ್ವದಲ್ಲಿ ಅದಕ್ಕೆ ವ್ಯಾಖ್ಯಾನಗಳನ್ನು ಆಚಾರ್ಯರು ಮಾಡಿದ್ದಾರೆ. ಸೊ ಆಯಾ ಪದಾರ್ಥಗಳ ಪದಗಳ ಔಗಿಕಾರ್ಥವನ್ನು ಯೋಗಿಕಾರ್ಥ ಅಂದ್ರೆ ನೋಡಿ, ಯಾವುದೇ ಒಂದು ಶಬ್ದಕ್ಕೆ ಒಂದು ಮೀನಿಂಗ್ ಇದೆ ಅಂದ್ರೆ ಎ ಪಾಪ್ಯುಲರ್ ಮೀನಿಂಗ್ ಅಂಡ್ ಎಟಿಮಾಲಾಜಿಕಲ್ ಮೀನಿಂಗ್. ಅದರ ಡೀಪ್ ಎಟಿಮಾಲಜಿಗೆ ಹೋದ್ರೆ ಅದರಲ್ಲಿ ಬರುವ ಅರ್ಥ ಯೌಗಿಕ ಅರ್ಥ ಅಂತ. ಸೂಪರ್ಫಿಷಿಯಲ್ ಮೀನಿಂಗ್ ಮೇರೆ ಶಬ್ದದ ನೋಟಕ್ಕೆ ಅರ್ಥ ಬರುವಂತಹದ್ದು ಅದು ಇದೆ. ಸೊ ಈ ವಿಧವಾಗಿ ಶಬ್ದಗಳಲ್ಲಿರುವ ಯೌಗಿಕ ಅರ್ಥ ಭಗವಂತನನ್ನೇ ಹೇಳುತ್ತೆ. ನಿಜವಾದ ಆಳವಾದ ಅರ್ಥ ಪ್ರತಿಯೊಂದರಲ್ಲಿಯೂ ಭಗವಂತ ನೆಲೆಸಿದ್ದಾನೆ. ಆದ್ದರಿಂದ ಎಲ್ಲ ಯೌಗಿಕ ಅರ್ಥಗಳು ಭಗವತ್ ಪರವಾಗಿದೆ. ಸೊ ಆ ವಿಧವಾಗಿ ಭಗವಂತನ ಪರವಾದ ಯೌಗಿಕಾರ್ಥವನ್ನು ನಾವು ಇಟ್ಕೋಬೇಕು. ಸೊ ಇದು ಆಚಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ರಾಯರು ಹೇಳ್ತಾ ಇದ್ದಾರೆ. ಏನಂದ್ರೆ ಯೌಗಿಕಾರ್ಥವನ್ನು ತಗೊಳ್ರಿ, ತಗೊಂಡ್ರೆ ಎಲ್ಲ ಶಬ್ದಗಳು ಎಲ್ಲವೂ ಕೂಡ ಭಗವಂತ ತಿಳಿಸಿಕೊಡುತ್ತೆ. ಮಿಕ್ಕ ವಸ್ತುಗಳನ್ನು ಆಧಾರ ಮಾಡುವುದು ಅಂದ್ರೆ ಭಗವಂತ ಪಾಸಾನ್ ಮಾಡ್ತಾನೆ. ಆದ್ದರಿಂದ ಮಿಕ್ಕದಕ್ಕೂ ಆ ಹೆಸರುಗಳು ಬಂದಿದೆ, ಒರಿಜಿನಲ್ ಆಗಿ ಭಗವಂತನಿಗಿದೆ ಇವೆಲ್ಲವನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಯೌಗಿಕ ಅರ್ಥ ಅಂದ್ರೆ ಏನು, ಎಕ್ಸಾಂಪಲ್ಸ್ ಎಲ್ಲ ನಾವು ನೋಡಿದ್ವಿ. ಒಂದು ಅಸ್ಯತ್ವ ತುರುಪು ಸಮತ್ವ ಸಾಮ ಅಂತ ನೋಡಿದ್ವಿ. ಅಷ್ಟೇ ಅಲ್ಲ, ಇನ್ನು ಕೂಡ ಮುಂಚೆ ಹೇಳ್ತಾರೆ ರಾಯರು, ಯದಸ್ತಿ ತದ್ ಜಾನಾತಿ ಯತ್ ಜ್ಞಾಹ. ಯತ್ ಜ್ಞಾ ಭಗವಂತನಿಗೆ ಯಜ್ಞ ಅಂತ ಹೆಸರು, ಕೃತಿ ಅಂತದ ಹೆಸರು, ಪರಮಾತ್ಮ ಕೃತಿ. ಅವನ ಕೃತಿ ಅಂದ್ರೆ ಏನು, ಪ್ರಯತ್ನ ಸ್ವರೂಪನಾಗುವುದರಿಂದ ಕ್ರತು ಕೃತಿ, ಕೃತಿ ಮಾಡುವುದು, ಕ್ರತು ಕೃತಿ ಎರಡು ಲಿಂಕ್ ಕನೆಕ್ಟೆಡ್. ಕ್ರತು ಅಂದ್ರೆ ಹೋಮಗಳು, ಭಗವಂತನಿಗೆ ಕ್ರತು ಅಂತ ಹೆಸರು. ಯಾಕೆ ಕ್ರತುವಿನಲ್ಲಿದ್ದು ಕ್ರತುವಿಗೆ ಅರ್ಥಿತ್ವ ಕೊಟ್ಟಿದ್ದಾನೆ, ಕ್ರತು ಒಂದರ್ಥ. ಇನ್ನೊಂದರ್ಥ ಕ್ರತು ಅಂದ್ರೆ ಕೃತಿ, ಪ್ರಯತ್ನ. ಯಾವುದರಲ್ಲಿಯೂ ಭಗವಂತನಲ್ಲಿ ರೂಪಗಳಿದ್ದು ಅವುಗಳಿಗೆ ಆ ಪ್ರಯತ್ನ ಮಾಡುವ ಶಕ್ತಿ ಕೊಡ್ತಾನೆ ನೋಡಿ ಭಗವಂತ. ಹೀಗಿಸ್ತೇ ಪ್ರಯತ್ನ ನಮ್ಮ ಕೈಲಿ, ಇದು ನಮ್ಮ ಕೈಲಿ ನಾವು ಹೇಳ್ತೀವಿ, ಪ್ರಯತ್ನ ನಮ್ಮ ಕೈಲಿ ಅಂದ್ರೆ ಆ ಪ್ರಯತ್ನ ಕೊಡುವವನು ಹಾಗೆ ಅವನೇ ಆಗಿದ್ದಾನೆ. ಆದ್ದರಿಂದ ಪ್ರಯತ್ನ ಸ್ವರೂಪನಾಗಿದ್ದಾನೆ, ಕೃತಿ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಅವನಿಗೆ ಕ್ರತು ಕ್ರತು ಅಂತ ಭಗವಂತನಿಗೆ ಹೆಸರು. ಅದೇ ವಿಧವಾಗಿ ಯಜ್ಞ ಅಂತ ಹೇಳಿದ್ರು. ಯಜ್ಞ ಅಂದ್ರೆ ಯತ್ ಪ್ಲಸ್ ನ, ಯಜ್ಞ ಅನ್ನುವ ಶಬ್ದ ಇದೆ ನೋಡ್ರಿ. ನಾವು ಮಾಡುವ ಅಂದ್ರೆ ನಮ್ಗೆ ತಿಳಿದಂತಹ ಯಜ್ಞ ಶಬ್ದ. ಭಗವಂತ ಯಜ್ಞದ ಒಳಗಿದ್ದು ಯಜ್ಞ ಅಂತ ಕರೆಯಲ್ಪಡುತ್ತಾನೆ ಒಂದು. ನಿಜವಾಗಿ ಅವನಿಗೆ ಒರಿಜಿನಲ್ ಆಗಿ ಯಜ್ಞ ಹೆಸರು, ಅವನು ಯಜ್ಞಕ್ಕೆ ಕೊಟ್ಟಿದ್ದಾನೆ ಹೆಸರು. ಆ ಯಜ್ಞ ಅನ್ನುವ ಶಬ್ದವನ್ನು ಇನ್ನೊಂದು ವಿಧವಾಗಿ ಬಿಡಿಸಬಹುದು. ಯತ್ ಪ್ಲಸ್ ಜ್ಞಾನ ಯಜ್ಞ ಅಂದ್ರೆ ಯತ್ ಪ್ಲಸ್ ಜ್ಞಾನ ಯಜ್ಞ ಆಗಿ ಬಿಡುತ್ತೆ. ಜಗನಿತ್ತಕಾರಕ್ಕೆ ಜಕಾರ ಬಂದು ಜಕಾರ ಜಕಾರ ಸಮಾನವಾದ ಸಮತ್ವೆ ಲೋಪಃ ಅಂತ ಹೇಳಿ ಯತ್ ಯಜ್ ಪ್ಲಸ್ ಜ್ಞ ಆಗತ್ತೆ ಯಜ್ಞ ಆಗತ್ತೆ ಮೊದಲನೇ ಜಕಾರ ಹೋಗುತ್ತೆ ಆದ್ದರಿಂದ ಯಜ್ಞ ಅಂತ ಉಳ್ಕೊಳ್ಳುತ್ತೆ. ಯತ್ ಜ್ಞ ಯದ್ ಅಸ್ತಿ ತತ್ ಜಾನಾತಿ ಯಜ್ಞ ಜ್ಞಾನ ಜಾನಾತಿ ಅಂತ ಅರ್ಥ. ಸರ್ವಜ್ಞ ಸರ್ವಂ ಜಾನಾತಿ ಸರ್ವಜ್ಞ ಹೀಗೆ ಜ್ಞಾನ ಜಾನಾತಿ ತಿಳಿದವನು ಅಂತ ಅರ್ಥ. ಯತ್ ಜ್ಞ ಯತ್ ಎಲ್ಲ ಯಾವುದೋ ತಿಳಿದ ಯಾವ್ದೋ ಯಾವ್ದಿದೋ ಅದೆಲ್ಲವೂ ತಿಳಿದಾನೆ. ಯತ್ ಅಸ್ತಿ ತತ್ ಜಾನಾತಿ ಯಜ್ಞ ಯತ್ ಅಸ್ತಿ ಯದ್ಯದಸ್ತಿ ತತ್ ಸರ್ವಮಿ ಜಾನಾತಿ ಯಾವ್ದಿದೋ ಅದೆಲ್ಲವೂ ತಿಳಿದಿದ್ದಾನೆ. ಅದೇನು ಯತ್ ಜ್ಞ ಯಜ್ಞ ಅಂತ ಭಗವಂತನಿಗೆ ಹೆಸರು. ಯಾವುದಿದೆಯೋ ಯಾವುದು ಪ್ರಾಮಾಣಿಕ ವಸ್ತುವೋ ಅವೆಲ್ಲ ವಸ್ತುಗಳನ್ನು ತಿಳಿದ ಅವನಾಗಿ ಇರುವುದರಿಂದ ಭಗವಂತನಿಗೆ ಅವನಿಗೆ ಸರ್ವಜ್ಞ ಅಂತ ಹೆಸರು. ಅದೇ ಅರ್ಥವನ್ನೇ ಯಜ್ಞ ಅಂತ ಕೊಡುತ್ತೆ. ಯಜ್ಞ ಅಂದ್ರೆ ಸರ್ವಜ್ಞ ಅನ್ನುವ ಅರ್ಥದಲ್ಲಿ ಯಜ್ಞ ಅನ್ನೋ ಹೆಸರು ಬಳಸಿದ್ದಾರೆ. ಸೊ ಸರ್ವಜ್ಞನಾಗಿದ್ದಾನೆ ಭಗವಂತ ಅಂದ್ರೆ ಸ್ವಂ ತನ್ನನ್ನು ಧಾರಣೆ ಮಾಡಿದ್ದಾನೆ ಪರಾಧೀನನ ಸ್ವತಂತ್ರ. ಆದ್ದರಿಂದ ಅವನಿಗೆ ಸ್ವಧ ಅಂತ ಹೆಸರು. ಅಹಂ ಸ್ವಧ ಅಂತ ಹೇಳ್ತಾನೆ ಕೃಷ್ಣ. ಋಕ್ಸಾಮ ಸೋ ಪಿತಾಮ ಜಗತೋ ಮಾತಾ ದಾತಾ ಪಿತಾಮ ವೇ ಪವಿತ್ರ ಓಂಕಾರ ಋಕ್ಷ್ಮ ಸ್ವಾಮಿ ಎದುರೇವಚ ಅವನು ಭಗವಂತ ಸ್ವಧ ತನ್ನನ್ನು ತಾನೇ ಭಗವಂತ ಧಾರಣೆ ಮಾಡಿದ್ದಾನೆ. ಅವನನ್ನು ಬೇರೆಯವರು ಧಾರಣೆ ಮಾಡಲಿಲ್ಲ. ಆದ್ದರಿಂದ ಅವನು ಸ್ವಧ ನಾಮಕನಾಗಿದ್ದಾನೆ. ಸೊ ಈ ವಿಧವಾಗಿ ಹೇಳಿದ ಮೇಲೆ ಔಷಧಿ ಉಷ್ಟಾಹ ದಗ್ಧಾಹ ಔಷಧಿ ಔಷಧಿ ಅನ್ನುವ ಶಬ್ದ ಔಷಧಿ ಭಗವಂತ ಆಗಿದ್ದಾನೆ. ಅಂದರೆ ಹೇಳಿದರೆ ಅವನು ಎಲ್ಲವನ್ನು ಅಂದ್ರೆ ಔಷಧಿ ಉಷ್ಣಾಹ ದಗ್ಧಾಹ ತಾಪತ್ರೇ ದಗ್ಧರು. ಸೊ ಯಾರಿದ್ದಾರೋ ಔಷಧ ಉಷ್ಟಾಹ ದಗ್ಧಾಹ ತಾಪತ್ರೇ ದಗ್ಧ ಅವರನ್ನು ನಿಧಿ ಔಷಧಿ ಔಷಧ ಉಷ್ಟಾಹ ದಗ್ಧ ಔಷಧಿ ಅಂದ್ರೆ ನಿಧಿ ಆಶ್ರಯ. ಯಾರು ಯಾರು ತಾಪತ್ರಯಕ್ಕೆ ಒಳಗಾಗಿದ್ದಾರೋ ಅವರೆಲ್ಲರಿಗೂ ಆಶ್ರಯನಾಗಿದ್ದಾನೆ. ಆದ್ದರಿಂದ ಅವನಿಗೆ ಔಷಧಿ ಅಂತ ಇತ್ತು. ಔಷಧಗಳಿಗೆ ತಾಪತ್ರಯದಲ್ಲಿ ಸಿಕ್ಕೊಂಡ ಅವರಿಗೆ ಅವರೆಲ್ಲರಿಗೂ ದಿ ಆಶ್ರಯನಾಗಿದ್ದಾನೆ. ಆದ್ದರಿಂದ ಔಷಧಿ ಅವನು. ಸೊ ಅದೇ ವಿಧವಾಗಿ ಮಂತ್ರ ಮಾನಾತ್ ಜ್ಞಾನಾತ್ ತ್ರಾತೀತಿ ತನ್ನ ಜ್ಞಾನ ಸಾಧನ ಮೂಲಕವಾಗಿ ಭಕ್ತನ ರಕ್ಷಣೆ ಮಾಡ್ತಾನಾದ್ದರಿಂದ ಅವನಿಗೆ ಮಂತ್ರ. ಅದೇ ಆದ್ಯ ಯಜ್ಞದಲ್ಲಿ ಹಾಕೋ ತುಪ್ಪ ಅವನು ಆದ್ಯದ ಒಳಗಿದ್ದ ಆದ್ಯ ನಾಮಕನಾಗಿದ್ದಾನೆ. ಒಂದು ಇನ್ನೊಂದು ಆದ್ಯ ಅಂದ್ರೆ ಆ ಸಮಂತಾತ್ ಜ್ಯಾಯಾನ್ ಅಂದ್ರೆ ಶ್ರೇಷ್ಠನಾಗಿರುವುದು. ಜ್ಯಾಯತಿ ಅಂದ್ರೆ ಶ್ರೇಷ್ಠನಾಗಿರುವುದು. ತಾನೇ ಸಕಲ ಜಗತ್ತಿಗಿಂತ ಶ್ರೇಷ್ಠನಾಗಿದೆ. ಎಲ್ಲರಿಗಿಂತ ಸಂಪೂರ್ಣ ಶ್ರೇಷ್ಠತ್ವ ಅವನಿಗಿದೆ. ಆದ್ದರಿಂದ ಅವನಿಗೆ ಆದ್ಯ ಆದ್ಯ ಅಂದ್ರೆ ಸರ್ವಶ್ರೇಷ್ಠ ಅನ್ನುವ ಅರ್ಥ. ಆ ಅರ್ಥದಲ್ಲಿ ಆದ್ಯ ಅಂತ ಹೆಸರು. ಅದಾದ ಮೇಲೆ ಅವನಿಗೆ ಅಗ್ನಿ ಅಗ್ನಿ ಅಂತ ಹೆಸರು. ಅಗ್ನಿ ಅಂತ ಏನು? ಅಗ್ರೇ ನಯತಿ ಅಗ ಅಗ ಇಲ್ಲ ಅಗವಾದದ್ದನ್ನು ಕದಲದ ಯಾವುದೇ ಚಲನೆ ಇಲ್ಲ ನೋ ಮೂಮೆಂಟ್ ಅವೆಲ್ಲದ ಕುಶಲನ ಕೊಡ್ತಾನೆ. ಅಗ್ನಿ ನಾಮಕ ಅಂದ್ರೆ ಯಜ್ಞಾದಿ ಕರ್ಮಗಳಲ್ಲಿ ಆಯಾ ದೇವತೆಗಳಿಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದು ಆಯಾ ದೇವತೆಗಳ ಹೆಸರುಗಳಿಂದ ಮುಖ್ಯವಾಗಿ ಆ ದೇವತೆಗಳು ನಾವು ಕರ್ತೀವಿ. ಇಂದ್ರಾಯ ಸ್ವಾಹ ಅಂದ್ರೆ ಇಂದ್ರನ್ನು ಕರೆದ್ರೆ ಇಂದ್ರನ ಒಳಗಿರುವ ಭಗವಂತನ ರೂಪ ಬರ್ತಾನೆ. ಭಗವಂತ ಎಲ್ಲ ಕಡೆ ಇದ್ದಾನೆ. ಯಾಕಂದ್ರೆ ನಾವು ಬರಬೇಕಾಗಿದೆ. ಹಿಂಗಂದ್ರೆ ಬರಬೇಕು. ನಮ್ಮ ಒಳಗೆ ಇದ್ರು ಕೂಡ ಭಗವಂತ ಕೂಡ ಇಂದು ಕೂಡ ನಮ್ಮ ದೇಹದ ಒಳಗೆ ತತ್ವಾಭಿಮಾನಿಯಾಗಿದ್ದಾನೆ. ಆದ್ರೆ ನಮ್ಮ ದೇಹದಲ್ಲಿರುವ ತತ್ವಾಭಿಮಾನಿಯಿಂದ ಹೊರಗೆ ಬರೋದಕ್ಕಿಂತ ಭಗವಂತ ಮುಂಚೆ ಬಂದ್ಬಿಡ್ತಾನೆ. ಎಲ್ಲಿ ಕರೆದ್ರೆ ಭಗವಂತ ಮೊದಲು ಬಂದ್ಬಿಡ್ತಾನೆ. ಇಂದ್ರ ಅಂತ ಕರೆದ್ರೆ ತಾನೇ ಇಂದ್ರನು ಅಂತ ಭಗವಂತ ಬಂದ್ಬಿಡ್ತಾನೆ. ಯಾಕಂದ್ರೆ ಅವನು ಸರ್ವಶಬ್ದ ವಾಚ್ಯ. ಆದ್ದರಿಂದ ಅವನು ಎಲ್ಲರಲ್ಲಿ ಕೂಡ ದೇವತೆಗಳ ಅಂತರ್ಯಾಮಿಯಾಗಿದ್ದು ಆ ದೇವತೆಗಳ ಹೆಸರುಗಳಿಂದ ಮುಖ್ಯವಾಗಿ ಅವನು ಆಹುತನಾಗುತ್ತಾನೆ. ಯಾವ ಹೆಸರಿನಿಂದ ದೇವತೆಗಳನ್ನ ಕರೆದ್ರು ಆ ದೇವತೆಗಳ ಆದ್ದರಿಂದ ಅವನನ್ನು ಕರೆದ್ ನಾವು ಮೊದಲು ಕರಿತಾ ಇರುವಾಗ ನಮಗೂ ಅದೇ ಅನುಸಂಧಾನ ಬೇಕು. ಇದು ಭಗವಂತನನ್ನು ಕರಿತಾ ಇದ್ದಾನೆ. ಚಿಕ್ಕವರನ್ನು ಸೆಕೆಂಡರಿ ಆಗಿ ಕರಿತೀನಿ ನಾನು. ಇಂದ್ರ ಆಗಲಿ ಚಂದ್ರ ಆಗಲಿ ಇನ್ನೊಂದು ದೇವತೆ ಒಂದು ದೇವತೆಯನ್ನು ನಾನು ಕರೆದಾಗ ಹೋಮ ಮಾಡುವಾಗ ಕರೆದಾಗ ಮೊದಲು ಭಗವಂತನನ್ನು ಕರಿತೀನಿ ಆಮೇಲೆ ಅವರೆಲ್ಲರನ್ನು ಕೂಡ ಕರಿತಾ ಇದ್ದೀನಿ ಅನ್ನೋ ಅನುಸಂಧಾನ ನಾವು ಮಾಡಬೇಕು. ಆದ್ದರಿಂದ ಅವನು ಹುತ ಕರೆಯಲ್ಪಡುವವನು ಆಹುತನಾಗಿದ್ದಾನೆನ್ನ ಅವನಿಗೆ ಆ ಹೆಸರು. ಸೊ ಓಂ ಇತಿ ಆಕ್ರಿಯತೆ ಓಂ ಅಂತ ಕರೆಸಿಕೊಳ್ಳಿ ಪಡ್ತಾನೆ ಓಂಕಾರ ಪ್ರತಿಪಾದ. ಸೊ ಈ ಭಗವಂತನ ಓಂ ಅಂತ ಕರಿತೀವಿ ಅದರಿಂದ ಅವನು ಓಂಕಾರ ಪ್ರತಿಪಾದ. ಸೊ ಆ ಹೆಸರಿನ ಅವನು ಕರಿತಿ ಆ ಹೆಸರು ಅವನಿಗೆ ಮೊದಲು ಇರುವಂತಹ ಸೊ ಹೀಗೆ ಎಲ್ಲ ಹೆಸರು ಕೂಡ ಭಗವಂತನಿಗೆ ಅನ್ವಯವಾಗುತ್ತೆ ಅಂತ ಹೇಳಿ ಅವನ ಖಂಡಾಖಂಡ ರೂಪಗಳ ಚಿಂತನೆ ಎಲ್ಲವನ್ನು ಕೂಡ ನಾವು ಇಲ್ಲಿ ಮಾಡಬೇಕು ಅನ್ನೋದನ್ನು ಈ ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ. ಅದಾದ ಮೇಲೆ ಇನ್ನೂ ಭಗವಂತನ ಅನಂತ ರೂಪತ್ವವನ್ನು ತಿಳಿಸಿಕೊಡುವಂತಹದ್ದು 18ನೇ ಪದ್ಯದಲ್ಲಿ ಜತಿರ್ಭತ್ಸ ಪ್ರಭುತ್ಸಾಕ್ಷಿ ನಿವಾಸ ಶರಣಂ ಸುಖುತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವಿಯಂ. ಸೊ 17ನೇ ಶ್ಲೋಕ ಆದ್ಮೇಲೆ 18ನೇ ಶ್ಲೋಕದಲ್ಲಿ 18th verse 9ನೇ ಅಧ್ಯಾಯ ಅಲ್ಲಿ ಭಗವಂತ ಹೇಳ್ತಾನೆ, ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವಿ. ಇವೆಲ್ಲವೂ ನಾನೇ ಆಗಿದ್ದೀನಿ ಅಂತ ಇಂಪ್ಲೈ ಮುಂದಿನ ಶ್ಲೋಕದಲ್ಲಿ ನಾವು ಸೇರಿಸ್ಕೋಬೇಕು. ಇವೆಲ್ಲ ಶ್ಲೋಕಗಳು ಕೆಲವು ಸಮಯದಲ್ಲಿ 2 ಶ್ಲೋಕಗಳು 3 ಶ್ಲೋಕಗಳು ಒಟ್ಟಿಗೆ ನಾವು ತಗೋಬೇಕು. ವರ್ಬ್ 1-3 ಸೇರಿರುತ್ತೆ ಒಂದೇ ಒಂದು. ಹಾಗೆ ಈ ಶ್ಲೋಕದಲ್ಲಿ ವರ್ಬ್ ಯಾವುದಿಲ್ಲ, ಇವೆಲ್ಲವೂ ನಾನೇ ಆಗಿದ್ದೇನೆ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ಇವೆಲ್ಲವೂ ನಾನೇ ಆಗಿದ್ದೀನಿ, ನಾನು ಇವೆಲ್ಲವೂ ಆಗಿದ್ದೀನಿ. ಸೊ ಇದನ್ನು ಹೇಳಿದ ಮೇಲೆ ಒಳಗಿನ ಅರ್ಥ ನಾವು ನೋಡೋಣ. ಏನ್ ಹೇಳ್ತಾರೆ, ಮುಮುಕ್ಷುಭಿ ಅವಗಮ್ಯತ್ವಾದ ಗತಿ ಗತಿ ಭತ್ತ ಪ್ರಭು ಸಾಕ್ಷಿ ನಿವಾಸ ನಿವಾಸ ಶರಣಮು ಸುಕೃ. ಇವೆಲ್ಲವೂ ನಾನೇ ಆಗಿದ್ದೀನಿ, ನಾನೇ ಗತಿ. ನಾವು ಹೇಳಿ ಭಗವಂತ ದೇವರೇ ನೀನೇ ಗತಿಯಪ್ಪ. ನಾವು ಲೋಕದ ವ್ಯವಹಾರ ಮಾಡ್ತೀವಿ, ಕೃಷ್ಣ ನೀನೇ ಗತಿ, ದೇವರೇ ನೀನೇ ಗತಿ, ಅಪ್ಪ ವೆಂಕಪ್ಪ ನೀನೇ ಗತಿ, ಎಲ್ಲರಿಗೂ ನೀನೇ ಗತಿ, ನೀನೇ ಗತಿ. ಏನು ಗತಿ, ದೇರ್ ಇಸ್ ನೋ ಅದರ್ ವೇ, ಯು ಆರ್ ಮೈ ಓನ್ಲಿ ಸೇವಿಯರ್, ಯು ಆರ್ ಮೈ ಎವ್ರಿಥಿಂಗ್ ಫಾರ್ ಮೀ ಅಂತ ಒಂದು ಅರ್ಥ ನಿಜ, ಅದು ನಿಜ. ಆದ್ರೆ ಗತಿ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ, ಗತಿ ಮಾರ್ಗ ಅಂತ ಅರ್ಥ. ಗತಿ ಮಾರ್ಗ, ಏನು ಮಾರ್ಗ? ಎಲ್ಲ ಮುಮುಕ್ಷ ಜೀವಿಗಳು ಅಂದ್ರೆ ಮೋಕ್ಷ ಪಡೆಯಬೇಕಾದು ಇದೆ ಅಂತ ಯಾರು ಅನ್ಕೊಂಡಿದ್ದಾರೋ, ಸಾತ್ವಿಕರಲ್ಲಿ ಕೂಡ ಮೋಕ್ಷ ಬೇಕಂತ ಅನ್ಕೊಂಡವರೇ ನಿಜವಾಗಿ ನಿಜವಾದ ಸಾತ್ವಿಕರು. ಅಂದ್ರೆ ಭಗವಂತ ಮೋಕ್ಷ ಅಂದ್ರೆ ನಿತ್ಯ ಭಗವತ್ ಸನ್ನಿಧಾನ. ಆದ್ದರಿಂದ ಮುಮುಕ್ಷು ಅಂದ್ರೆ ಮೋಕ್ಷ ಬಯಸಿದವರಿಗೆ ಯಾರವರು ಯಾವುದನ್ನು ಪಡೆಯಬೇಕಂತಿರ್ತಾರೋ ಅದು ಗತಿ. ಅಂದ್ರೆ ಮುಮುಕ್ಷುಗಳು ಹೋಗಬೇಕಾದ ಮಾರ್ಗ, ಹೋಗಬೇಕಂತ ಅನ್ಕೊಂಡಿದ ಮಾರ್ಗ ಅದು ನಾನೇ ಆಗಿದ್ದೀನಿ, ಗತಿ ನಾನೇ. ಭರ್ತ ನಾನೇ, ಭರ್ತ ಬಡಿಸುವವನು, ಪೋಷಕ ಎಲ್ಲವನ್ನು ಬಡಿಸುವವನು ನಾನೇ. ಅಹಂ ಗತಿ ನಾನೇ ಗತಿ, ಅಹಂ ಭರ್ತ ನಾನೇ ಭರ್ತ ಅಂದ್ರೆ ಎಲ್ಲವನ್ನು ಪೋಷಿಸುವನು, ಎಲ್ಲರಿಗೆ ಮಾರ್ಗ ನಾನೇ ಆಗಿದ್ದೀನಿ. ದೇಹ ರೀಚ್ ಮೀ ಓನ್ಲಿ ಪ್ರಭು ನಾನೇ, ಪ್ರಭು ಅಂದ್ರೆ ಸ್ವಾಮಿ ಸಮರ್ಥ ಅಂತ ಅರ್ಥ. ಪ್ರಭು ನೇನೆ, ಎಲ್ಲದರ ಸ್ವಾಮಿ ನಾನೇ. ಸಾಕ್ಷಿ, ಸೊ ಕೃಷ್ಣ ಹೇಳ್ತಾನೆ, ಸೊ ಗತಿ ನಾನೇ, ಭರ್ತ ನಾನೇ, ಪ್ರಭು ನಾನೇ, ಸಾಕ್ಷಿಯೂ ನಾನೇ. ನೋಡಿದ್ರೆ ಈ ಸಾಕ್ಷಿ ಅಂದ್ರೆ ಇಂಡಿವಿಜುವಲ್ಲಲ್ಲಿಯೂ ಸಾಕ್ಷಿ, ನಮ್ಮಲ್ಲಿಯೂ ನಮ್ಮ ಜೀವ ನಮಗೆ ಸಾಕ್ಷಿ, ಪ್ರತಿಯೊಬ್ಬರಿಗಿಲ್ಲಲ್ಲಿ ಸಾಕ್ಷಿ ಅಂತಿದೆ. ಅದು ಭಗವಂತನ ಸಾಕ್ಷಿ ಇದೆ ನೋಡ್ರಿ, ಅದು ಎಲ್ಲ ಕಡೆ ವ್ಯಾಪ್ತ. ನಮ್ಮ ಸಾಕ್ಷಿ ನಮ್ಮ ದೇಹದಲ್ಲಿ ಈಗ ಅಷ್ಟೇ, ಭಗವಂತನ ಸಾಕ್ಷಿ ಯಾವುದಿದೋ ಅದು ಎಲ್ಲ ಸಮಸ್ತ ಜಗತ್ತು ವ್ಯಾಪಿಸಿದೆ. ಸೊ ಆದ್ದರಿಂದ ಅವನು ನಿಜವಾಗಿ, ಸೊ ಗತಿರ್ಭತ್ತ ಪ್ರಭು ಸಾಕ್ಷಿ ಅಂದ್ರೆ ಎಲ್ಲ ನಾವು ಅದನ್ನೇ ಹೇಳ್ತೀವಿ, ಸಹಸ್ರ ಶೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂತ ಪುರುಷಕ್ಕೆ ಬರುತ್ತೆ. ಎಲ್ಲ ಕಡೆ ಕಣ್ಣುಳ್ಳವನು ಅಂದ್ರೆ ಏನೋ ಎಲ್ಲವನ್ನು ನೋಡುವವನು, ಎಲ್ಲವನ್ನು ನೋಡುವವನು ಅವನೇ ಸಾಕ್ಷಿ, ನಿಜವಾದ ಸಾಕ್ಷಿ ಅವನು. ಸೊ ಭಗವಂತ ಸರ್ವ ಸಾಕ್ಷಿ. ನಿವಾಸ ಶರಣಂ ಸುಖ, ನಿವಾಸ ಅಂದ್ರೆ ಆಶ್ರಯ, ಎಲ್ಲರಿಗೂ ಆಶ್ರಯಭೂತನಾಗಿದ್ದಾನೆ. ಶರಣಂ, ಶರಣಂ ಅನ್ನುವ ಶಬ್ದ, ಶರಣಂ ಅಂದ್ರೆ ಶರವಾಗುವವರನ್ನು ಹಣ ರಕ್ಷಣೆ ಮಾಡುವ, ಅಂದ್ರೆ ಭೀತರಕ್ಷಕ ಅಂತರ್ಥ. ಭಯಪಟ್ಟವರೆಲ್ಲರಿಗೆ ನಾವು ಅವನು ಶರಣಾಗ್ತೀವಿ. ಯಾವಾಗ ಶರಣಾಗ್ತೀವಪ್ಪ, ನನ್ಗೆ ಏನಾಗ್ಬೇಕು ಏನು ಗೊತ್ತಾಗ್ತಾ ಇಲ್ಲ, ಐ ಆಮ್ ಲಾಸ್ಟ್, ಸೊ ನೀನೇ ಶರಣ. ಸೊ ನಾವು ಯಾವಾಗಲೂ ಸೋಲಕ್ಕೆ ಸಿದ್ಧವಾಗಿದ್ದೀವೋ ಅವಾಗ ಶರಣು. ಅದೇ ನಾನು ಭೀತ ರಕ್ಷಕ, ಭಯಪಟ್ಟವರನ್ನು ರಕ್ಷಿಸುವವನು ಅನ್ನುವ ಅರ್ಥ ಶರಣ ಶಬ್ದ ಅರ್ಥ. ಅದಾದ ಮೇಲೆ ಮುಕ್ತಾಶ್ರಯ ಅಂದ್ರೆ ಮುಕ್ತರಿಗೆ ಆಶ್ರಯನಾಗಿದ್ದಾನೆ. ಸೊ ಇದೆಲ್ಲವೂ ಕೂಡ ಭಗವಂತ ಮುಕ್ತರಿಗೆ ಆಶ್ರಯನಾಗಿದ್ದಾನೆ ಅಂತ ಹೇಳುವಂತಹದ್ದು. ನಿವಾಸ ಸ್ಥಾನವಾಗಿದ್ದಾನೆ. ಸೊ ಮುಕ್ತಾಶ್ರಯ ಇದು ಯಾವತ್ತು ಸುಹೃದ ನಿಮಿತ್ತ ಉಪಕಾರಿ. ಇಲ್ಲಿ ಭಗವಂತ ಏನವನು, ಸೊ ಇವನು ಶರಣ, ಸೊ ಶರಣಂ ಸುಹೃತ್. ಸುಹೃತ್ ಅಂದ್ರೆ ಎಲ್ಲರಿಗೂ ನಾನು ಸುಹೃತ್, ಒಳ್ಳೆ ಉಳ್ಳವನಂತ ಕೂರ್ಮಿ. ಅದನ್ನ ಕೃಷ್ಣ ಹೇಳ್ತಾರೆ, ನಾನು ಎಲ್ಲರಿಗೂ ಸುಹೃತ್. ಸುಹೃತ್ ಅಂದ್ರೆ ಏನು? ಸುಹೃತ್ ಅಂದ್ರೆ ಅನಿಮಿತ್ತ ಉಪಕಾರಿ. ಯಾರು ಆದರೆ ಯಾವ ಪ್ರತಿಫಲ ಬಯಸ್ತೇ, ಓ ನಾನು ಇದು ಮಾಡ್ತೀನಿ ನಿನ್ಗೆ, ನೀನು ನನಗಿದು ಮಾಡು ಅಂದ್ರೆ ಅದು ಸುಹೃತ್ ಅಲ್ಲ. ನಾನು ನೀವು ಮಾಡ್ತೀನಿ, ನೀನು ಮಾಡ್ತೀಯೋ ಮಾಡೋದಿಲ್ಲ ಬಿಟ್ಬಿಡು, ಐ ಡೋಂಟ್ ಕೇರ್, ಐ ವಿ ವಾಂಟ್ ಟು ಹೆಲ್ಪ್ ಯು. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೆಲ್ಪ್ ಮಾಡೋನು ಅವನು ನಿಜವಾದ ಸುಹೃತ್. ಸೊ ಅಂತಹ ಸುಹೃತ್ ನಾನೇ. ಭಗವಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ? ನಾವು ಭಗವಂತನ ಏನು ಕೊಡ್ತೀವಿ? ಕೆರೆಯ ನೀರನ್ನು ಕೆರೆಯದ ಅಂದ್ರೆ ಅವನು ಕೊಡೋದು ನಾವೆಲ್ಲವೂ ಅವನದೇ, ಅವನು ಕೊಡ್ತಾ ಇದ್ದೀವಿ ಅಷ್ಟೇ. ನಾವು ಯಾವತ್ತು ಏನು ಭಗವಂತನಿಗೆ ಕೊಡ್ಲಕ್ಕೆ ಸಾಧ್ಯವೇ ಇಲ್ಲ, ಯಾರು ಭಗವಂತ ಏನು ಕೊಡ್ಲಕ್ಕೆ ಸಾಧ್ಯವಿಲ್ಲ, ಎಲ್ಲವೂ ಅವನದೇ. ಆದ್ದರಿಂದ ಅವನು ಯಾವ ಉಪಕಾರವನ್ನು ಬಯಸಿ ಯಾವ ಭಗವಂತ ಎಲ್ಲರಿಗೂ ಉಪಕಾರ ಮಾಡ್ತಾನೆ. ದೇಹ ಕೊಟ್ಟಿದ್ದಾನೆ, ಪ್ರಪಂಚ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ, ಬೇಕಾದ ಸಂಪತ್ತು ಕೊಟ್ಟಿದ್ದಾನೆ, ಸುಖ ಕೊಟ್ಟು ಎಲ್ಲಾ ಕೊಟ್ಟಿದ್ದಾನೆ ಭಗವಂತ. ಎಲ್ಲಾ ಕೊಡೋದ್ರಲ್ಲಿ ನನಗೆನ್ನ ಮಾಡ್ಲಿ ಭಕ್ತ ನನ್ನ ಹೊಗಳಿ ಅಂತ ಭಗವಂತ ಕೊಡ್ಲಿಲ್ಲ. ಅವನೆಲ್ಲರಿಗೂ ಎಲ್ಲ ಕೊಡೋದಕ್ಕೆ ಕಾರಣ ಎಲ್ಲರೂ ಬಂದನ್ನು ಹೊಗಳಿ ಹಾಗೆ ಹ್ಯಾಪಿ ಅಂತ ಭಗವಂತ ಮಾಡಲಿಲ್ಲ. ಅವನಿಗೆ ಭಗವಂತನಿಗೆ ಯಾರ ಉಪಕಾರವೂ ಬೇಕಾಗಿಲ್ಲ, ಯಾರ ಸೇವೆಯೂ ಬೇಕಾಗಿಲ್ಲ, ಯಾರ ಹೊಗಳಿಕೆಯೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಭಗವಂತನಿಗೆ. ಭಗವಂತ ನಿತ್ಯಾನಂದ ಪೂರ್ಣ. ಆದ್ದರಿಂದ ಅವನು ಅನಿಮಿತ್ತ ಉಪಕಾರ ನಿಮಿತ್ತ ಬಯಸದೇ ಉಪಕಾರ ಮಾಡುವವನು. ಆದ್ದರಿಂದ ಅವನು ಸುಹೃದ್ ಒಳ್ಳೆ ಹೃದಯ ಉಳ್ಳವನು, ಅಂದ್ರೆ ಒಳ್ಳೆ ಉಪಕಾರ ಮಾಡುವವನೆಲ್ಲರಿಗೂ. ಏನು ಬಯಸದು, ಏನು ಬಯಸದೆ ಉಪಕಾರ ಮಾಡುವನು ಅವನು ಸುಹೃದ್. ಅವನು ಪ್ರಭವ. ಪ್ರಭವ ಅಂದ್ರೆ ಜಗತ್ತಿನ ಉತ್ಪತ್ತಿಕರ್ತ ಅಂತ ಅರ್ಥ. ಪ್ರಭವ ಪ್ರಳಯ, ಪ್ರಳಯ ಮಾಡುವವನು. ಪ್ರಳಯ ಅಹಂ, ಎಲ್ಲರಿಗೆ ಪ್ರಳಯ ಉಂಟು ಮಾಡುವವನು. ಅದೇ ವಿಧವಾಗಿ ಸ್ಥಾನ ಸರ್ವಾಧಾರ ಅಹಂ, ಎಲ್ಲರಿಗೂ ಸ್ಥಾನ ಭಗವಂತ ನಾನೇ ಸ್ಥಾನ. ಸೊ ಅಹಂ ಪ್ರಭವ ಪ್ರಭವ ಅಹಂ ಪ್ರಳಯ ಅಹಂ ಸ್ಥಾನ ಅಹಂ ನಿಧಾನ ಅಹಂ ಬೀಜಂ ಅಹಂ ಅವಿ ಕೃಷ್ಣ ಹೇಳ್ಕೊಂಡಿದ್ದಾನೆ. ಅವನು ಪ್ರಭವ ಪ್ರಳಯನೇ ನೋಡಿದ್ವಿ, ಎಲ್ಲದರ ಸೃಷ್ಟಿಕರ್ತ, ಎಲ್ಲದರ ಪ್ರಳಯಕರ್ತ. ಸೊ ಪ್ರಭವ ಪ್ರಳಯ ಸ್ಥಾನ ಸ್ಥಿತಿಕರ್ತ, ಸರ್ವಾಧಾರ ಅಹಂ, ಎಲ್ಲದಕ್ಕೂ ಸ್ಥಾನನಾಗಿದ್ದೀನಿ, ಸ್ಥಿತಿಕರ್ತನಾಗಿದ್ದೀನಿ. ಆದ್ದರಿಂದ ನಾನು ಸ್ಥಾನ ನಿತರಾನ್ ಧಾರಕತ್ವ ಅಥವಾ ಪ್ರಳಯ ಕಾಲೆ ಪ್ರಕೃತಿಯಾದಿ ಜಗತ್ ಹತ್ರ ವಿಧೀಯತ ಇತಿ ವಾ ನಿಧಾನಂ. ನಿಧಾನಂ ಅಂದ್ರೆ ನಿಧಾನ, ಎಲ್ಲದಕ್ಕೂ ಕೂಡ ಪ್ರಳಯ ಕಾಲದಲ್ಲಿಯೂ ಆಶ್ರಯಕೃತನಾಗಿದ್ದಾನೆ ಅಂದ್ರೆ ಅವನು ನಿಧಾನಂ. ಬೀಜಂ ಅವ್ಯಯಂ, ಬೀಜ ಬೀಜ ಅಂದ್ರೆ ಭೂಮಿಯಲ್ಲಿ ನಾಟಿದಾಗ ಅದನ್ನು ಸೀಸ್ಕೊಂಡು ಮೇಲಕ್ಕೆ ಬಂದು ದೊಡ್ಡ ಮರ ಆಗುತ್ತೆ. ಆದ್ದರಿಂದ ಬೀಜಗಳಿಗೆ ಸ್ಪೆಷಲ್ ಪವರ್ ಕೊಟ್ಟಿದ್ದಾನೆ ಭಗವಂತ. ಸೊ ಇದು ಅವನು ಬೀಜ ಆಗಿದ್ದಾನೆ. ಅವ್ಯಯ, ಅವನಿಗೆ ಯಾವ ಕೊರತೆ ಇಲ್ಲ, ಆದ್ದರಿಂದ ಅವ್ಯಯನೂ ಆಗಿದ್ದಾನೆ. ಹೀಗೆ ಹೇಳ್ತಾ ಇದ್ದಾರೆ, ಜಗತ್ ಅತ್ರ ನಿಧೀಯತಾಯಿತಿ ವಾ ನಿಧಾನಂ ತೇನ ಪ್ರಕೃತಿ ನ್ಯಾಂತಿ ಭೂತಾನೆ ಇತ್ತಿತ್ತ ವಿರೋಧ ಜಗದ್ ವ್ಯಂಜಕತ್ವ ಬೀಜಂ ತಥಾತ್ವೇಪಿ ಅವಿಕಾರಿತ್ವ ಪ್ರದರ್ಶನಾಯ ಉಕ್ತಂ ಅವ್ಯಯಂ. ಭಗವಂತ ಅವ್ಯಯ ಅಂದರೆ ಅರ್ಥ ಏನು, ಅವಿಕಾರಿ, ಅವನಿಗೆ ಯಾವ ವಿಕಾರವೂ ಇಲ್ಲ ಅನ್ನುವುದನ್ನು ತೋರಿಸಿಕೊಳ್ಳುವುದಕ್ಕಾಗಿ ಅದನ್ನು ಈ ವಿಧವಾಗಿ ಭಗವಂತ ಕೃಷ್ಣ ತಾನು ಹೇಳಿಕೊಡ್ತಾರೆ. ನಾನೇ ಬೀಜ, ನಾನೇ ಅವ್ಯಯ. ಈ ಶಬ್ದಗಳಿಗೆ ಆಚಾರ್ಯರ ಭಾಷಾಶಾಸ್ತ್ರದ ಮೂಲಕವಾಗಿ ನೋಡಿದ್ದೀವಿ, ರಾಯರ ವಿವೃತಿಯಲ್ಲಿ ಕೂಡ ಏನು ಹೇಗಿರುತ್ತೆ ಅಂತ ಹೇಳಿ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೆಚ್ಚಿ ವಾ ನಿಧಾನಂ ತೇನ ಪ್ರಕೃತಿನ್ಯಾಂತಿ ಭೂತಾನೆ ಇತ್ತೀವಿ, ಅದೆಲ್ಲ ಹೇಳ್ತಾ ಇರುವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಕಲ್ಪಕ್ಷಯೇ ಸರ್ವಭೂತಾನೆ ಪ್ರಕೃತಿನ್ಯಾಂತಿ. ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಈ ಜಗತ್ತು ಪ್ರಕೃತಿಯಲ್ಲಿ ಲೀನವಾಗಿಬಿಡುತ್ತೆ. ಸಮಸ್ತ ಚರಾಚರ ಜಗತ್ತು, ಈಗ ನಮ್ಮ ದೇಹಗಳಾಗಲಿ, ದೇಹಗಳಿರುವ ಮನೆಗಳು, ಎಲ್ಲ ಪ್ರಕೃತಿಯ ಶಕ್ತಿಗಳು ಅವೆಲ್ಲವೂ ಹೋಗಿ ಅವರವರ ಮೂಲ ರೂಪದಲ್ಲಿ ಸೇರಿ ಅಂದ್ರೆ ಆ ಮೂಲ ಪ್ರಕೃತಿಯಲ್ಲಿ ಸೇರಿಬಿಡುತ್ತೆ. ನಮ್ಮ ದೇಹಗಳು ಕೂಡ ಸ್ಥೂಲ ದೇಹ ಇದು ನೋಡ್ರಿ, ಅದು ನಾಶವಾಗಿಬಿಡುತ್ತೆ, ಅದು ಕೂಡ ಹೋಗಿ ಪಂಚಭೂತಗಳಲ್ಲಿ ಸೇರಿ ಅದರ ಮೂಲಕವಾಗಿ ಒಳ್ಳೆ ಸೇರಿಬಿಡುತ್ತೆ. ಹೀಗೆ ಒಟ್ಟಾರೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಪ್ರಳಯ ಕಾಲ ಜಗತ್ತು ಪ್ರಕೃತಿಯಲ್ಲಿ ಲೀನವಾಗಿಬಿಡುತ್ತೆ ಅನ್ನುವ ಗೀತಾವಾಕ್ಯ ಒಂಬತ್ತನೇ ಅಧ್ಯಾಯದಲ್ಲಿ ಏಳನೇ ಶ್ಲೋಕ ನೋಡಿದ್ವಿ, ಕಲ್ಪಕ್ಷೇತ್ರ ಭೂತಾನೆ ಪ್ರಕೃತಿ. ಸೊ ಆ ಮಾತಿಗೆ ಯಾವ ವಿರೋಧವೂ ಇಲ್ಲ. ಪ್ರಕೃತಿಯಲ್ಲಿ ಲೀನವಾಗಿರುವಂತಹ ಜಗತ್ತನ್ನು ಸೃಷ್ಟಿಕಾಲದಲ್ಲಿ ಅಭಿವ್ಯಕ್ತ ಮಾಡ್ತಾನೆ. ಆದ್ದರಿಂದ ಅವನಿಗೆ ಬೀಜ, ಬೀಜ ಅಂದ್ರೆ ಏನ್ ಮಾಡುತ್ತೆ, ಯಾವುದು ಒಂದು ಸೀಡ್ ತಗೊಂಡ್ರೆ ನೋ ವಿಸಿಬಲ್, ಅದರಲ್ಲಿ ಒಂದು ಮರ ಕಾಣಿಸೋದಿಲ್ಲ. ನೋ ಟ್ರೀ ಯು ಕ್ಯಾನ್ ಸೀನ್ ಎ ಸೀಡ್, ಸ್ಮಾಲ್ ಸೀಡ್ ಇಸ್ ದೇ, ಯು ಕೆನಾಟ್ ಸೀ ಎನಿ ಟ್ರೀ. ಇಂದ ಟ್ರೀಯೇ ಇಲ್ಲ, ಅದರಲ್ಲಿ ಒಂದು ಮರ ಇಲ್ಲ, ವೃಕ್ಷ ಇಲ್ಲ. ಆದ್ರೆ ಅದು ಭೂಮಿಯಲ್ಲಿ ಹಾಕಿದ್ರೆ ಅದು ಕಿತ್ಕೊಂಡು ಬಂದು ಚಿಕ್ಕ ಚಿಕ್ಕ ಪ್ಲಾಂಟ್ ಆಗಿ ದೊಡ್ಡದಾಗಿ ಮರ ಆಗದ ಅದರಲ್ಲಿ ಶಕ್ತಿಗಳು ತುಂಬಿಕೊಂಡು ಬರುತ್ತೆ. ಸೊ ಆದ್ದರಿಂದ ಭಗವಂತ ಸೊ ಪ್ರಳಯ ಕಾಲದಲ್ಲಿ ಪ್ರಕೃತಿಯಲ್ಲಿ ನಾವು ಲೀನವಾಗ್ತೀವಿ ಅಂದ್ರೆ ಇದು ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ದೇಹಗಳಾಗಲಿ ಪ್ರಕೃತಿಯಲ್ಲಿ ನಮ್ಗೆ ಕಾಣುವ ವಸ್ತುಗಳು ಮೂಲ ಪ್ರಕೃತಿ ಎಲ್ಲವೂ ಕೂಡ ಹೋಗಿ ಎಲ್ಲ ಪಂಚಭೂತಗಳಲ್ಲಿ ನಮ್ಮ ದೇಹಗಳು ಸೇರಿ ಎಲ್ಲವೂ ಸೇರಿಬಿಟ್ರೆ ಅದು ಎಲ್ಲವೂ ಹೋಗಿ ಮೂಲ ಪ್ರಕೃತಿಯಲ್ಲಿ ಸೇರಿಸಿ ಭಗವಂತ ಸೇರಿಸಿಬಿಡ್ತಾನೆ. ಆದ್ದರಿಂದ ಕಲ್ಪಕ್ಷಯೇ ಸರ್ವಭೂತಾನಿ ಪ್ರಕೃತಿ ನ್ಯಾಂತಿ. ಕಲ್ಪ ನಾಶವ, ಕಲ್ಪ ಮುಗಿದಾಗ ಜಗತ್ತಿನಲ್ಲಿ ಇರುವ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಹೋಗಿ ಸೇರುತ್ತೆ. ಅಂದ್ರೆ ಅರ್ಥ ಏನು, ಮೂಲ ಪ್ರಕೃತಿಯಲ್ಲಿ ಸೇರಬೇಕಾಗಿದ್ದಲ್ಲಿ ಸೇರಿಸ್ತಾನೆ ಭಗವಂತ, ಪ್ರಕೃತಿಯಲ್ಲಿ ಸೇರಬೇಕಾಗ ಪ್ರಕೃತಿಯಲ್ಲಿ ಸೇರ್ತಾನೆ. ತಾನು ಅಂತ ನಿಮಿತ್ತ ಕಾರಣ ಅಷ್ಟೇ, ಎಫಿಷಿಯಂಟ್ ಕಾರ್ ಅಷ್ಟೇ. ಭಗವಂತ ಉಪಾದಾನಕ ಅಂದ್ರೆ ಹಿ ಇಸ್ ನಾಟ್ ಕನ್ಸ್ಯೂಮಿಂಗ್ ಹಿಮ್ಸೆಲ್ಫ್, ಟು ಬಿಕಮ್ ದ ವರ್ಲ್ಡ್, ಈ ಚೇಂಜಿಂಗ್ ಮೂಲ ಪ್ರಕೃತಿ ಟು ಕ್ರಿಯೇಟ್ ದ ವರ್ಲ್ಡ್ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನ ಬೀಜ ಅಂತ, ಬೀಜ ಅಂದ್ರೆ ದಟ್ ಇಸ್ ಸೀಡ್, ಹಿ ಇಸ್ ದ ಸೀಡ್, ದಟ್ ಮೀನ್ಸ್ ಹಿ ಮಿಕ್ಸ್ ಕಣ್ಣಿಗೆ ಕಾಣಿಸ್ತಿರುವ ವೃಕ್ಷವನ್ನು ಬೀಜ ತೋರಿಸಿದಂತೆ ನಮ್ಮ ಕಣ್ಣಿಗೆ ಕಾಣದೇ ಇರುವ ಮೂಲ ಪ್ರಕೃತಿಯನ್ನು ಸೃಷ್ಟಿ ಮಾಡಿ ಇಲ್ಲಿ ಪ್ರಕೃತಿಯಾಗಿ ಮಾಡಿ ನಮಗೆ ಕಾಣಿಸುವಂತೆ ಮಾಡ್ತಾನೆ. ಆದ್ದರಿಂದ ನಮ್ಗೆ ಬೀಜ ಅಂತ ಹೆಸರು. ಬೀಜ ಅಂದ್ರೆ ಹುಟ್ಟಿ ಬರುವಂತದ್ದು, ಈ ಪ್ರಕೃತಿ ಹುಟ್ಟಿ ಬರುವಂತೆ ಮಾಡ್ತಾನೆ ಭಗವಂತ. ಆದ್ದರಿಂದ ಅದಕ್ಕೆ ಬೀಜ ರೂಪನಾಗಿದ್ದಾನೆ ಭಗವಂತ. ಅವ್ಯಯಂ ಅಂದ್ರೆ ವ್ಯತ್ಯಾಸವಿಲ್ಲದೆ, ನಿರ್ವಿಕಾರವಾಗಿ ಯಾವ ವಿಕಾರವೂ ಇಲ್ಲದೆ ಇರುವಂತಹದ್ದು ಅವ್ಯಯಂ ಅಂತ ಮಾಡ್ತಾನೆ. ಹೀಗೆ ವಿವೃತಿಯ ಮೂಲಕವಾಗಿ ಇಷ್ಟುವರೆಗೆ ನಾವು ಯತ್ನಗಳನ್ನು ನೋಡಿದ್ವಿ. ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನು ವಿವೃತಿಯ ಮೂಲಕವಾಗಿ ನೆಕ್ಸ್ಟ್ ಶ್ಲೋಕವನ್ನು ಕೂಡ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣ ಮತ್ತು ಇನ್ನೊಂದು ಪ್ರಶ್ನೆಗಳಿಗೆ ಕೇಳ್ಕೊಳ್ತೀನಿ.